அன்யாம்ச ஹஸ்த சரண ஸ்ரவணத்வாதீன் பிராணான் நமோ பகவதே புருஷாய துத்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச தானஸ்பூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குடராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் நிகந்ததி. சர்வோத்தமோ விஷ்ணு ரதோ ரமா ச ப்ரஹ்மா ச வாயுஷ்ச ததீய பத்ன்யம் அன்னே ச தேவாஹ சததம் ப்ரசன்னா ஹரௌ சுகத்திம் மயி சந்தேஷந்து. ஸ்ரீ குருப்யோ நம. ஹரி ஓம். தர்மக்ஷேத்ரே குருக்ஷேத்ரே சமவேதாயுயுத்ஸவ மாமகா பாண்டவாஸ்யைவ கிமகுர்வத சஞ்சய. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஷ்சான் கீதார்த்தம் வச்சாமி தேசதஹ. குணகண நிலையம் பதிம் ரமாயாஹ ஜகதகதஹனஞ்ச வாசவீ சூனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே. லக்ஷ்மீ நாராயணம் நத்வா பூர்ணபோதான் குருனபி குருமஸ்ரீ கிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாத பகவத்கீதையில் ஸ்வதஹ பகவந்தனாத ஸ்ரீகிருஷ்ண அர்ஜுனனிகே பக்தி யோக அந்தக்கந்த 12 அத்தியாயத்தில் அநேக விதவாத விவரங்களன்னு பக்திய பக்கி பக்தர பக்கி கொடுத்தா இத்தனை. லட்சுமி உபாசனைகிந்த தன உபாசனை சிரேஷ்ட அந்த அது யாத்தக்கே அன்னோதன்ன விவரவாகி தெரிசித. நினைக்கே நன்னல்லி மனசன்ன இடு, நின் உத்தார மாட்டேனே. மனசன் இல்லக்காகலே இல்ல, அபியாச மாடு கொனை பட்ச. அபியாச யோகேன ததோ மாமிச்சாப்தும் தனஞ்சய. மத்திய 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 மனசன்னாக்தக்கத அபியாசவன்னு மாடு, உத்தார மாட்டேனே. இது அதோ ஆகோதில்ல. மத்கர்ம பரமோபவ ஆகிதரே நனக்கு பிரீத்திகரவாதந்த கர்மகளன்ன மாடு, அபியாச மாடு. ஆ ரீதி நீன் மாடுத்தா இதரே மதர்த்தபி கர்பாணி குருவன் சித்தி மவாப்ஷசி. நன்ன பிரீத்திகோஸ்கர கர்மாச்சரணை மாத்தா இதற்கு கூட எனக்கு சித்தி தரத்தது என்று பரமாத்மா ஹெளி. இன்னும் ஒன்று வரிசை எனக்கு அது ஆகதே ஹோகிபிட்ரே. சர்வ கர்ம பல தியாகம் தத குரு யதாத்மவான். சர்வ கர்மகளன்னு ஆச்சரணை மாடி அதர பலவன்ன விடு. சர்வ கர்மகளன்னு ஆச்சரணை மாடு, அது ஆகதே ஹோதரே பல விடாதரும் அபியாச ஆதரும் மாடு அந்த ஹெளித பரமாத்மா. சர்வ கர்ம பல தியாகம் தத குரு யதாத்மவான். ಈ ಪದನು ಬಹಳ ಸ್ವಾರಸ್ಯವಾದ. ಕೆಲವೊಮ್ಮೇನಾಗುತ್ತೆ, ಎಲ್ಲಾ ಕರ್ಮಗಳ ಫಲವನ್ನ ತಕ್ಷಣ ಬಿಡೋದು ಸಾಧ್ಯವಾಗದು. ಆರಂಭದ ಹಂತದಲ್ಲಿ ಶಕ್ಯ ಇಲ್ಲ. ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಬಿಡ್ತಾ 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 ಮುಂದೋದ್ರಾಯ್ತಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟದನ್ನ ಬಿಡ್ತಾ ದೊಡ್ಡದನ್ನ ಬಿಡ ಅಭ್ಯಾಸ ಮಾಡಿದ್ರಾಯ್ತು. ಆದರೆ ಮನುಷ್ಯ ಎಲ್ಲೂ ಸಹ ಫಲ ಬಂದು ಬಿಡದ ಅಭ್ಯಾಸ ಮಾಡದೆ ಹೋದ್ರೆ ಮನೆಗೆಂದೂ ಭಗವದ್ ಅನುಗ್ರಹದ ಸಂಭವ ಬರದೇ ಇಲ್ಲ ಅಂತ ಹೇಳಿ ನಾಲ್ಕು ಹಂತಗಳಲ್ಲಿ ಅಶಕ್ತರಾದವರ ಉಪಾಸನೆಯನ್ನು ಹೇಳಿ ನಾಲ್ಕು ವಿವಿಧ ಹಂತಗಳಲ್ಲಿ ಹೇಳಿದ. ಈ ವಿವರಣೆಯಲ್ಲಿ ಇರ್ತಕ್ಕಂಥ ಧ್ವನಿ ಏನು ಅಂದ್ರೆ ಮಹಾಲಕ್ಷ್ಮಿ ಹೀಗೆಲ್ಲ ಕೇಳೋದಿಲ್ಲ ಅಂತ. ಮಹಾಲಕ್ಷ್ಮಿ ಹೀಗೆಲ್ಲ ಕೇಳೋದಿಲ್ಲ. ಅವರ ಅತ್ಯುತ್ತಮ ಪಕ್ಷ ಮೊದಲನೇದಿತ್ತಲ್ಲ, ಮಯ್ಯೇವ ಮನಾಥಸ್ವ ಮಯಿ ಬುದ್ಧಿಂ ನಿವೇಶಯ. ಆ ಪೂರ್ಣ ಪ್ರಮಾಣದಲ್ಲಿ ಮನಸ್ಸನ್ನು ತೊಡಗಿಸಿದಾಗ ಮಾತ್ರ ಅನುಗ್ರಹ ಮಾಡ್ತಾರೆ ಹೊರತು ಇಲ್ಲದೆ ಹೋದರೆ ಅನುಗ್ರಹ ಮಾಡೋದಿಲ್ಲ, ಮುಕ್ತಿ ಕೊಡೋದಿಲ್ಲ. ಆದರೆ ನಾನು ಹಾಗಲ್ಲ. ಪ್ರತಿಯೊಂದು ಆಗದೆ ಹೋದರೂ ಕೂಡ ಅದರ ಹಿಂದಿನ ಅದಕ್ಕಿಂತ ಕೆಳಗಿನ ಮಟ್ಟ, ಅದಕ್ಕಿಂತ ಕೆಳಗಿನ ಮಟ್ಟ, ಕೊನೆಗೆ ಸರ್ವಕರ್ಮ ಫಲತ್ಯಾಗದ ಮಟ್ಟ ಅಷ್ಟಿದ್ರೂ ಸಹ ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ತಿಳಿಸಿದ. ಆಗ ಜನಕ್ಕೆ ಸಂಶಯ ಬರಬಹುದು, ಆದ್ರೆ ಕೊನೆಯದೇ ಭಾರಿ ಶ್ರೇಷ್ಠ ಅಂದ್ರೆ ಅದನ್ನೇ ಮಾಡಿಬಿಟ್ರಾಯ್ತಲ್ಲ. ಬರೀ ಕರ್ಮ ಫಲತ್ಯಾಗ ಮಾಡೋದು ಅಷ್ಟೇ ಶ್ರೇಷ್ಠವಾಗೋದ ಸಾಧನೆಗೆ ಅವಕಾಶ ಕೊಡೋದಾದ್ರೆ ಅದನ್ನೇ ಮಾಡಿದ್ರೆ ಆಯ್ತು ಅನ್ನೋ ಭಾವನೆ ಬರದು. ಅದು ಪರಮಾತ್ಮ ಹೇಳ್ತಾನೆ, ಇದರಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ. ಇದು ಬಹಳ ಮುಖ್ಯ. ಇದು ಸಾಧನೆಯಲ್ಲಿ ಹಂತಗಳಿವೆ, ಸಹಜವಾಗಿ ತಾರತಮ್ಯನೂ ಇದೆ. ಇದು ಅನೇಕ ಮತದಲ್ಲಿ ಮಾತನ್ನು ಒಪ್ಪಲಿಲ್ಲ. ಮುಖ್ಯ ಎಲ್ಲರಿಗೂ ಆನಂದ ಸಾಮ್ಯ ಸಿಕ್ಕತ್ತೆ ಅಂತ ಹೇಳಿದ್ರು, ಒಂದೇ ವಿಧವಾದ ಆನಂದ ಸಿಗುತ್ತೆ ಅಂತ ಹೇಳಿದ್ರೆ. ಹಾಗಿದ್ರೆ ಸಾಧನೆ ತಾರತಮ್ಯ ಇರಲಿಕ್ಕೆ ಕಾರಣನೇ ಇಲ್ಲ. ಬಟ್ ರಿಸಲ್ಟ್ ಎಲ್ಲ ಕಷ್ಟಪಟ್ಟೋದು ಎಲ್ಲರೂ ಬರೀ ಪಾಸ್ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಚೆನ್ನಾಗಿ ಅವನು ಓದ್ತಾನಾಗಿದ್ರೆ ಪಾಸಿ ಮಾತ್ರ ಪ್ರಯತ್ನ ಪಡ್ತಾನೆ ಅಷ್ಟೇ. ಬರೀ ಪಾಸ್ ಅಂತ ಅಷ್ಟೇ ಡಿಕ್ಲೇರ್ ಮಾಡೋದಾದ್ರೆ ಯಾರು ಅದನ್ನ ಹೆಚ್ಚು ಮಾರ್ಕ್ಸ್ ತೊಗೊಳಕ್ಕೆ ಇಷ್ಟಪಡೋದೇ ಇಲ್ಲ. ಅದು ಪರಮಾತ್ಮ ಹೇಳ್ತಾನೆ, ಈ ನಾಲ್ಕನ್ನು ಹೇಳಿದನಲ್ಲ ಅದರಲ್ಲಿ ತಾರತಮ್ಯ ಇದೆ ಅರ್ಜುನ. ಶ್ರೇಯ ಶ್ರೇಯೋಹಿ ಜ್ಞಾನಮಭ್ಯಾಸ ಜ್ಞಾನಾ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿರ್ ಅನಂತರ. ಹೀಗೆ ತಾರತಮ್ಯ ಇದೆ ಅಂತ ಹೇಳುತ್ತ ಶ್ರೇಯೋ ಹಿ ಜ್ಞಾನವಭ್ಯಾಸ. ಯಾಂತ್ರಿಕವಾದ ಅಭ್ಯಾಸಕ್ಕಿಂತ ಜ್ಞಾನ ತುಂಬಾ ಶ್ರೇಷ್ಠವಾದದ್ದು. ಅಂದ್ರೆ ಜ್ಞಾನಪೂರ್ವಕ ಮಾಡತಕ್ಕಂಥ ಅಭ್ಯಾಸಕ್ಕಿರೋ ಮಹತ್ವ, ಜ್ಞಾನ ಇಲ್ಲದೆ ಮಾಡತಕ್ಕಂಥ ಅಭ್ಯಾಸಕ್ಕಿರೋದಿಲ್ಲ. ಆ ದೃಷ್ಟಿಯಲ್ಲಿ ಎಷ್ಟೋ ಜನ ವಾಯುಸ್ತುತಿಯನ್ನು ಹೇಳ್ತಾ ಇರ್ತಾರೆ, ಯಾರೋ ಮಾತಾಡಿಸ್ಬಿಡ್ತಾರೆ, ಎಲ್ಲಿ ಬಿಟ್ಟೆ ಜ್ಞಾಪಕ ಇರೋದಿಲ್ಲ. ಪಾಪ ಎಲ್ಲಿಂದ ತೋಯ್ತು ಮೊದಲಿಂದ ಶುರು ಮಾಡ್ತಾರೆ, ಕೆಲವರು ಬಿಟ್ಟೆ ಬಿಡ್ತಾರೆ, ಓಲಿ ಬಿಡೋದು ಬಿಟ್ಟೆ ಬಿಡುತ್ತೆ. ಅಂದ್ರೆ ಅವ್ರಿಗೆ ಏನಿಲ್ಲ, ಗಮನನೇ ಇಲ್ಲ ಅಂತ ಆಯ್ತ, ಗಮನನೇ ಇಲ್ಲ. ಅದೇ ಸಿನಿಮಾ ನೋಡ್ತಿರ್ತಾರೆ, ಎಲ್ಲಿ ಬಿಟ್ಟ ತಕ್ಷಣ ಜ್ಞಾಪಕ ಇರುತ್ತೆ, ಎಲ್ಲಿ ಸ್ಟಾಪ್ ಆಯ್ತು ಏನಾಯ್ತು ಅಂತ ಕರೆಕ್ಟ್ ಅಲೊಕೇಟ್ ಮಾಡ್ತಾರೆ. ಯಾಕೆ? ಫುಲ್ ಗಮನ, ಪ್ರತಿಯೊಂದು ಹಂತದಲ್ಲೂ ಗಮನ ಇರುತ್ತೆ. ಇಲ್ಲ ಆಗಿರೋದಿಲ್ಲ, ಅದ್ರಿಂದ ಎಲ್ಲಿ ಹೋದ್ರೂ ಅಲ್ಲಿಗೆ ಎಷ್ಟೋ ಸತ್ತು ಮೊದಲೇ ಬಂದ್ಬಿಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ, ಕೊನೆಗೆ ಹೋಗಿರ್ತಾರೆ. ಶ್ರೀಮದ್ ಆನಂದ ತೀರ್ಥ ರಿಪೀಟ್ ಆಗ್ತದೆ ಕೆಲವು ಸಲ, ಕೊನೆಗೆ ಹೋಗಿರ್ತಾರೆ. ಪಾಪ ಪ್ರಾರಂಭದ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಬೋದಿರ ವಿಮಿಂದ್ಯಾತ ಶುರು ಮಾಡಿಬಿಟ್ರೆ ಮತ್ತೀರ ವಾಪಸ್ ಹಾವಿನ ಪಡೆದ ಹಿಡಿದಾಗ ಹಿಡಿದು ಬಿಡ್ತಾರೆ ವಾಪಸ್. ಅಷ್ಟು ಮೇಲೆ ಹೋದ್ರೆ ವಾಪಸ್ ಬಂದಾಗಲೇ ತಾತ್ಪರ್ಯ ಏನು ಅಂದ್ರೆ, ಗಮನ ಇಲ್ಲದೆ ಹೋದ್ರೆ ಏನ್ ಹೇಳ್ತಿದ್ವಿ ಅಥವಾ ಏನ್ ಮಾಡ್ತಿದ್ವಿ ಅಂತ ಜ್ಞಾಪಕ ಇರೋದಿಲ್ಲ. ಅದು ಅಂತ ಅಷ್ಟಕ್ಕೂ ಫಲ ಕೊಡ್ತಾನೆ ಪರಮಾತ್ಮ. ಆದರೆ ತಿಳ್ಕೊಂಡು ಮಾಡಿದ್ರೆ ಫಲ ತುಂಬಾ ಜಾಸ್ತಿ. ಶ್ರೇಯೋಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಆ ಜ್ಞಾನ ಜೊತೆಗೆ ಧ್ಯಾನನೂ ಸೇರಿದ್ರೆ, ಜ್ಞಾನದ ಜೊತೆ ಒಂದು ವಿಷಯ ಅರ್ಥ ಆಯ್ತು, ಅದು ಜ್ಞಾನ. ಆ ವಸ್ತುನೇ ಎದುರಿಗೆ ಬಂತು, ಅದು ಧ್ಯಾನ. ವಸ್ತುವಿನ ಪರಿಚಯವಾದರೆ ಜ್ಞಾನ, ವಸ್ತುವೇ ಎದುರಿಗೆ ನಿಂತರೆ ಅದು ಧ್ಯಾನ. ಆದ್ದರಿಂದ ಬದರಿ ಹೋದವನು ಏನ್ ಮಾಡ್ತಾನೆ, ಬದರಿ ಅಂತಷ್ಟ ದೃಶ್ಯ ಎಲ್ಲ ಜ್ಞಾಪಕ ಆಗುತ್ತಾನೆ. ಹೋಗದೇ ಇದ್ದವನು ಕೇಳಿದ್ದಷ್ಟೇ ಜ್ಞಾಪಕ, ಆ ದೃಶ್ಯ ಎದುರಿ ಬರಲು ಸಾಧ್ಯತೆ ಇಲ್ಲ, ಯಾಕಂದ್ರೆ ಕಂಡಿಲ್ಲ ಆದ್ದರಿಂದ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ಕೇಳೋದು, ಆಮೇಲೆ ಚಿಂತನೆ ಮಾಡಿ ಅದನ್ನು ದೃಢ ಮಾಡಿಕೊಳ್ಳೋದು, ಅನಂತರ ದರ್ಶನ ಮಾಡೋ, ಶ್ರವಣ ಮನನ ಧ್ಯಾನ. ಇದರಲ್ಲಿ ತಾರತಮ್ಯ ಇರೋದ್ರಿಂದ ಎಲ್ಲರೂ ಕೂಡ ಒಂದೇ ಫಲ ಹೊಂದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬರೀ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ. ನಮಗೆ ಮೂರು ಅರ್ಥ ಆಗುತ್ತೆ, ಗೊಂದಲ ಆಗೋದಿಲ್ಲ. ಆದ್ರೆ ಮುಂದೆ ಇದೆಯಲ್ಲ, ಧ್ಯಾನಾತ್ ಕರ್ಮಫಲ ತ್ಯಾಗ, ತ್ಯಾಗಾತ್ ಶಾಂತಿರ ಅನಂತರ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ದೊಡ್ಡದು ಅಂತ ಹೇಳಿದೆ. ಇದು ಸ್ವಲ್ಪ ಸಂಶಯ ಬರುತ್ತೆ. ನಿನ್ನೆ ನಾವು ಕೇಳಿದ್ದೀವಿ ಕರ್ಮಫಲ ತ್ಯಾಗ ಲೋಯೆಸ್ಟ್ ಅಂತ ಹೇಳಿದ್ದೆ. ಕರ್ಮಫಲ ತ್ಯಾಗ ಏನೂ ಬರದೆ ಹೋದ್ರೆ ಕರ್ಮತ್ಯಾಗ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್ ಅಂತ ಹೇಳಿ, ಅದು ಲೋಯೆಸ್ಟ್ ಅಂತ ಅಲ್ಲಿ ಹೇಳಿಬಿಟ್ಟು ಇದು ಬೆಸ್ಟ್ ಅಂತ ಹೇಳಿದಾಗಾಯ್ತು, ಪೂರ್ತಿ ವಿರುದ್ಧ ಹೇಳಿದಾಗಾಯ್ತು. ತುಂಬಾ ಜನ ಇದಕ್ಕೆ ಅರ್ಥ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಭಗವದ್ಗೀತೆ ಓದಿಬಿಟ್ರೆ ನಿಮ್ಗೆ ಮೇನ್ ಏನರ್ಥ ಇರುತ್ತೋ ಅನುವಾದ ಅಥವಾ ವಿವರಣೆ ಅಷ್ಟೇ ಇರುತ್ತೆ, ಮುಂದೆ ಹೋಗೋದೇ ಇಲ್ಲ. ಅದರ ಮೊಟ್ಟ ಮೊದಲ ಬಾರಿಗೆ ಅದರ ಬಗ್ಗೆ ಬೆಳಕು ಚೆಲ್ಲಿದ ಶ್ರೇಯಸ್ಸು ಮತ್ತೊಮ್ಮೆ ಶ್ರೀಮದ್ ಆಚಾರ್ಯರು ಅವ್ರು ಹೇಳ್ತಾರೆ, ಇದು ಬಹಳ ಸೂಕ್ಷ್ಮ ವಿಚಾರ ಇದೆ ಅಂತ ಹೇಳಿ. ಧ್ಯಾನಾತ್ ಕರ್ಮಫಲ ತ್ಯಾಗ, ತ್ಯಾಗಾತ್ ಶಾಂತಿ ರಣಂತರ. ಧ್ಯಾನದಕ್ಕಿಂತ ಕರ್ಮಫಲ ತ್ಯಾಗ ದೊಡ್ಡದು. ನಾವು ಏನ್ ಅರ್ಥ ಮಾಡ್ಕೋತೇವೆ ತಕ್ಷಣ, ನಿನ್ನೆ ಕೇಳಿದ ಕರ್ಮಫಲ ತ್ಯಾಗ ಇದೆಯಲ್ಲ, ಅದನ್ನ ತಕ್ಷಣ ಅರ್ಥ ಮಾಡಿಕೊಂಡು ಅಯ್ಯ ತಪ್ಪಾಯ್ತು ಲೆಕ್ಕ ಅಂತ ತಿಳ್ಕೊಡುತ್ತೆ. ಆಚಾರ್ಯ ಹೇಳ್ತಾರೆ ಕರ್ಮಫಲ ತ್ಯಾಗ ಎರಡು ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಕರ್ಮಫಲ ತ್ಯಾಗ ಎರಡು ಸ್ಟೇಜ್ ಅಲ್ಲಿ ಇದೆ. ಆರಂಭದ ಸ್ಟೇಜು ಸರ್ವಕರ್ಮ ಫಲತ್ಯಾಗ, ತುಂಬಾ ಮೇಲಿನ ಸ್ಟೇಜು ಸರ್ವಕರ್ಮ ಫಲತ್ಯಾಗ. ಈ ರೀತಿ ಎರಡು ಹಂತದಲ್ಲಿ ಬರುತ್ತಾ ಅದರಿಂದ ಯೋಚನೆ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಕರ್ಮಫಲತ್ಯಾಗ ಅನ್ನೋದು ಎರಡು ಹಂತದಲ್ಲಿ ಸಾಧ್ಯ, ಲೋಯೆಸ್ಟ್ ಸ್ಟೇಜ್ನಲ್ಲೂ ಸಾಧ್ಯ, ಹೈಯೆಸ್ಟ್ ಸ್ಟೇಜ್ನಲ್ಲೂ ಸಾಧ್ಯ. ಆದ್ದರಿಂದ ಎರಡು ಈಕ್ವಲ್ ಅಲ್ಲ, ಅದು ಹಂತದ್ದು ಬೇರೆ. ನಿನ್ನೆ ಹೇಳಿದ ಹಂತ ಅಶಕ್ತರ ಸ್ಟೇಜ್, ಅದು ಒಂದು, ಇದು ಸಪೂರ್ಣವಾದ ಸಿದ್ಧಿ ಪಡೆದವರ ಸ್ಟೇಜ್. ಅದು ದೃಷ್ಟಾಂತ ಕೊಡೋದಾದ್ರೆ ಡಿಪ್ಲೊಮಾ ಇರುತ್ತಲ್ಲ, ಇದು ಸಾಮಾನ್ಯ ಡಿಪ್ಲೊಮಾ ಅಂತ ಅಂದ ತಕ್ಷಣ ಎಸ್ಎಸ್ಎಲ್ಸಿ ಆತರ ಡಿಪ್ಲೊಮಾನೇ ಜಾಸ್ತಿ. ಆ ಡಿಪ್ಲೊಮಾ ಡಿಗ್ರಿಗಿಂತ ಕಡಿಮೆ, ಅದು ಸಂಶಯನೇ ಇಲ್ಲ, ಡಿಗ್ರಿಗಿಂತ ಕಡಿಮೆ. ಡಿಪ್ಲೊಮಾ ಕೇಳಿದ ತಕ್ಷಣ ಡಿಗ್ರಿಗಿಂತ ಕಡಿಮೆ ಅಂತ ಅರ್ಥ ಆಗುತ್ತೆ. ಕೆಲವು ಡಿಪ್ಲೊಮಾ ಇದೆ, ಅವೆಲ್ಲ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾಗಳವೆಲ್ಲ, ಡಿಗ್ರಿ ಇಲ್ಲವರೆ ಡಿಪ್ಲೊಮಾ ಮಾಡಲಿಕ್ಕೆ ಬರೋದಿಲ್ಲ. ಡಿಗ್ರಿ ಮಾಡಿದ ಮೇಲೆ ಮಾಡೋ ಡಿಪ್ಲೊಮಾಗಳು ಬೇರೆ, ಮೊದಲು ಮಾಡೋ ಡಿಪ್ಲೊಮಾಗಳು ಬೇರೆ. ನೋಡಿದ್ರೆ ಡಿಪ್ಲೊಮಾನೇ ಆಕ್ಚುಲಿ, ಆದರೆ ಹಂತ ಬೇರೆ. ಅದಕ್ಕೆ ಎಲಿಜಿಬಿಲಿಟಿ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ಅದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾಗಳು ಅಂತಲೇ ಹೆಸರು, ಗ್ರಾಜುಯೇಷನ್ ಆದಮೇಲೆ ಮಾಡೋ ಡಿಪ್ಲೊಮಾಗಳಾದ್ದರಿಂದ ತಕ್ಷಣ ಅದು ಮರ್ಯಾದೆ ಜಾಸ್ತಿ ಅದಕ್ಕೆ. ಓ ಆಮೇಲೆ ಪಿ ಜಿ ಡಿಪ್ಲೊಮಾನ ಹಾಕಿದ್ರೆ ಭಾರಿ ಶ್ರೇಷ್ಠ. ಗ್ರಾಜುಯೇಟ್ ಅದು ಕೇಳಾಗಿಲ್ಲ ಇಲ್ಲ, ಪಿ ಜಿ ಡಿಪ್ಲೊಮಾ ಹೇಳಿದ ತಕ್ಷಣ ಗ್ರಾಜುಯೇಷನ್ ಆದ್ಮೇಲೆ ಓದಿರಬೇಕು. ಸರ್ವಕರ್ಮ ಫಲ ತ್ಯಾಗ ಆ ಹಂತದಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಇನ್ನೂ ಯೋಚನೆ ಮಾಡಬೇಕು. ನಮ್ಮನ್ನು ಎರಡು ಹಂತದಲ್ಲಿ ಕಾಣುತ್ತೆ. ಚಿಕ್ಕ ಮಗು ಇರುತ್ತೆ, ಅದು ತ್ಯಾಗ ಮಾಡುತ್ತೆ. ಬಂಗಾರದ ಸರ ಕೊಡಿ, ಏನ್ ಮಾಡಿ ಮುಟ್ಟೋದಿಲ್ಲ ನೋಡಪ್ಪ, ಏನು ತ್ಯಾಗ ಏನ್ ತ್ಯಾಗ ಅನ್ಕೊಂಡ್ಬಿಡ್ತೇವೆ. ಅವರು ಚಾಕ್ಲೇಟ್ ಬಿಡೋದಿಲ್ಲ, ಅದು ಚಾಕ್ಲೇಟ್ ಬಿಡೋದಿಲ್ಲ, ಬಂಗಾರ ಸರ ತೊಗೊಳೋದಿಲ್ಲ. ಕೆಲವು ಫಲ ತ್ಯಾಗ ಮಾಡ್ತಾ ಇದೆ ಪಾಪ, ನಮ್ಗೇನನ್ಸುತ್ತೆ ಮಗು ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ಸ್ವಲ್ಪ ಬೆಳೀತಾ ಹೋಗುತ್ತೆ, ಆಮೇಲೆ ಏನ್ ಮಾಡ್ತಾನೆ, ಚಾಕ್ಲೇಟ್ ತ್ಯಾಗ ಮಾಡುತ್ತೆ, ಬಂಗಾರ ಸರ ತ್ಯಾಗ ಮಾಡೋದಿಲ್ಲ. ಉಲ್ಟಾ ಪಲ್ಟಾ ಎರಡೂ ಮಾಡೋದಿಲ್ಲ, ಕೆಲವು ಸಲ ಚಾಕ್ಲೇಟು ಮಾಡೋದಿಲ್ಲ, ಅದನ್ನು ತ್ಯಾಗ ಮಾಡೋದು, ಇನ್ನೂ ತ್ಯಾಗ ಮಾಡೋದಿಲ್ಲ, ಅದು ತಿನ್ನುತ್ತೆ ಅಂತ ಕೂಡಿಡುತ್ತೆ ಅಷ್ಟೇ. ಅಕಸ್ಮಾತ್ ಪ್ರಸಂಗ ಬಂದ್ರೆ ಚಾಕ್ಲೇಟ್ ತ್ಯಾಗ ಮಾಡುತ್ತಾರೆ, ಬಂಗಾರ ಸರ ತ್ಯಾಗ ಮಾಡೋದಿಲ್ಲ, ಯಾಕೆ ಬೆಲೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಈಗಾಗಲೇ. ಮೊದಲು ಯಾತಕ್ಕೆ ತ್ಯಾಗ ಮಾಡ್ತಾರೆ, ತಿಳುವಳಿಕೆ ಇದ್ದಿಲ್ಲ ತ್ಯಾಗ ಮಾಡಿ, ಆದ್ರೆ ಮುಂದೆ ತಿಳುವಳಿಕೆ ಬಂತು ತ್ಯಾಗ ಮಾಡೋದಿಲ್ಲ. ಅದೇ ಯೋಗಿ ಆದವ ಏನ್ ಮಾಡ್ತಾನೆ, ಇನ್ನು ಮೇಲೆ ಹೋಗ್ತಾನೆ, ಅವನು ತ್ಯಾಗ ಮಾಡುತ್ತಾನೆ. ಆ ತ್ಯಾಗ ಇದೆಯಲ್ಲ, ಅದು ಹೈಯೆಸ್ಟ್ ಲೆವೆಲ್ ತ್ಯಾಗ. ಅದು ಈಗ ಅರ್ಥ ಮಾಡಿಕೊಂಡ್ರೆ ಪುರಂದರದಾಸರು ನವಕೋಟಿ ನಾರಾಯಣ ಎಷ್ಟು ತ್ಯಾಗ ಮಾಡಿದ್ರು ಅವರು? ಅಷ್ಟು ತ್ಯಾಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನವಕೋಟಿ ನಾರಾಯಣ ಅವರು ಒಂದೊಂದೇ ಬಿಡಲಿಲ್ಲ, ದಿವಸಕ್ಕಿಷ್ಟು ಅಷ್ಟು ಪರ್ಸೆಂಟೇಜ್ ಅಂತ ಮಾಡಲಿಲ್ಲ, 100% ಒಟ್ಟಿಗೆ ಇಟ್ಟಿದ್ದು ಹೊರಟಿದ್ದೆ ಕೆಲಸ. ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವ, ಆ ರೀತಿ ಮಾಡಿದ್ದು ಹೈಯೆಸ್ಟ್ ಲೆವೆಲ್. ಆದ್ದರಿಂದ ಅವರು ಸೀದ ವ್ಯಾಸರಾಜರ ಹತ್ರ ಹೋದ್ರೆ ಅಪರೋಕ್ಷ ಜ್ಞಾನಿಗಳಾಗಲೇ. ಬರಗುರು ಉಪದೇಶ ನೆರವಾಯಿ ತನಗೀಗ ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು, ಆ ಮಟ್ಟ ತಲುಪಿಟ್ಬಿಟ್ರು. ಇಲ್ಲ ಲೋಯರ್ ಸ್ಟೇಜ್ ಆಗಿದ್ರೆ ವ್ಯಾಸರಾಜರ ಪ್ರಬಲಕ್ಕೆ ಆಗದಿಲ್ಲ. ಕಷ್ಟಪ್ಪ ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನಪೂರ್ವಕ ತ್ಯಾಗ ಬೇರೆ, ಅಜ್ಞಾನದ ಹಿನ್ನೆಲೆಯ ತ್ಯಾಗ ಬೇರೆ. ಕೆಟ್ಟದ್ರೆ ಹುಟ್ಟುಕದ ಬೇಡ ಅಂದ್ ಬಿಡ್ತಾರೆ ನೋಡು, ಬಹಳ ತ್ಯಾಗ ಕಂಡ ಕಾಣುತ್ತೆ. ಯಾರು ಹೇಳ್ತಾರೆ ಅಯ್ಯೋ ಏನ್ ಗೊತ್ತಾಗೋ ಅಂತಾರೆ, ಅಯ್ಯೋ ಎಂತ ತ್ಯಾಗ ಒದ್ದಾಡ್ಬಿಡ್ತಾರೆ ಪಾಪ ಎಂತ ತ್ಯಾಗ, ಮತ್ತೆ ಬರೋದಿಲ್ಲ ಸೆಕೆಂಡ್ ಟೈಮ್ ಮೂರವಿತ್ತಲ್ಲಿ. ಆಮೇಲೆ ಪೇಚಾಡ್ತಾರೆ ಪೇಚಾಡ್ತಾರೆ, ಆಮೇಲೆ ಏನು ತ್ಯಾಗ ಮಾಡ್ಲಿಕ್ಕೆ ಹೋಗಿದ ಮೇಲೆ ಏನ್ ಬಂದ್ರೆ ಅಕ್ಷೋಳದೇ ವಾಸಿ ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ಅಜ್ಞಾನ ಇದೆ, ಆದ್ರೆ ಅಜ್ಞಾನಪೂರ್ವಕವಾದ ತ್ಯಾಗ ಅದು ತ್ಯಾಗ ಆದ್ರೂ ಕೂಡ ಜ್ಞಾನಪೂರ್ವಕ ತ್ಯಾಗದ ಹಂತಕ್ಕೆ ಬರೋದಿಲ್ಲ. ಇದನ್ನು ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಒಂದ್ ಕಡೆ ಅವಧೂತ ಹೇಳ್ತಾನೆ, ನಾನು ಅನೇಕರಿಂದ ಪಾಠ ಕಲಿತೆ ಅಂತ ಹೇಳ್ತಾರೆ. ಅನೇಕರಿಂದ ಪಾಠ ಕಲಿತೆ, ಅದರಲ್ಲೊಬ್ಬ ಬಾಲಕನಿಂದ ಪಾಠ ಕಲಿತೆ ಅಂತ ಹೇಳ್ತಾರೆ. ಬಾಲಕನಿಂದ ಪಾಠ ಕಲಿತೆ, ಬಾಲಕನ ಏನು ಗೊತ್ತೇನು ಯೋಚನೆ, ಮುಗ್ಧ ಅವನು, ಅವನು ಸುಖ ದುಃಖಗಳಲ್ಲಿ ನಿರ್ಲಿಪ್ತ ಅವನು. ಒಂದು ತಂದೆಗೆ 1 crore ಲಾಟ್ರಿ ಬಂತು, ಅವನಿಗೆ ಗಮನನೇ ಇಲ್ಲ ಆ ಕಡೆಗೆ, ಯಥಾಪ್ರಕಾರ ಆಡ್ತಾ ಕೂತಿರುತ್ತೆ. ಮನೆಯಲ್ಲಿ ಯಾರೋ ಸತ್ತೋಗ್ಬಿಟ್ರು, ಎಚ್ಚರಣೆ ಇಲ್ಲ, ಆಡ್ತಾ ಕೂತಿರುತ್ತೆ ಯಥಾಪ್ರಕಾರ. ಸಾಗರ ಬಗ್ಗೆ ಅವನಿಗೆ ಯೋಚನೆ ಇಲ್ಲ, ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲ, ಆರು ತನಷ್ಟ ಆಡ್ತಾ ಇರುತ್ತಷ್ಟೇ. ಇದರಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ ಅವರು. ಏನು ಪಾಠ ಕಲಿತೆ ಅಂದ್ರೆ, ಬಾಲಕರಂತೆ ಬದುಕಬೇಕು, ಯಾವುದನ್ನು ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು, ಬಾಲಕರಂತೆ ಇರಬೇಕು ಅಂತ ಕಲಿತೆ. ಆಗ ಸಮಸ್ಯೆ ಬಂತು ನಮಗೆ, ಅದು ಬಾಲಕರಂತೆ ಇದ್ಬಿಟ್ಟು ಬೆಳಿಬೇಕಾಗ್ತಿಕ್ಕಲ್ಲ, ಅದೇ ಸ್ಟೇಜ್ ಅಲ್ಲಿ ನಿಂತುಬಿಟ್ರೆ ಮೂದೋಯ್ತಲ್ಲ ಅಂತ ಕೇಳಿದ್ರೆ, ನಿಜ ಬಾಲಕನಾಗಿದ್ದಾಗ ತಿಳುವಳಿಕೆ ಇಲ್ಲದೆ ಸಾವಿಗೆ ಅರ್ಥ ಗೊತ್ತಿಲ್ಲ ಆಡ್ತಾ ಇದ್ದಾನೆ, ಮನೆ ಮಹತ್ವ ವಿಶೇಷ ಐಶ್ವರ್ಯಕ್ಕೆ ಅರ್ಥ ಗೊತ್ತಿಲ್ಲ ಹಾಗೆ ಇದ್ದಾನೆ. ಆದ್ರೆ ಯಾವಾಗ ಅವನಿಗೆ ಸಿದ್ಧಿ ಬಂತಲ್ಲ, ತಿಳುವಳಿಕೆ ಬಂದಾಗ ಬೇಡ ಅಂತಾನಲ್ಲ, ಅದು ಬೇರೆ. ಅದು ಬಾಲಕನ ಕಲಿತ ಪಾಠ ಏನು ಅಂದ್ರೆ, ಬಾಲಕನಾಗಿ ತಿಳುವಳಿಕೆ ಇಲ್ಲದೆ ಇರಬೇಕು ಅಂತ ಅರ್ಥ ಅಲ್ಲ, ಬಾಲಕನಾಗಿ ಇರಬೇಕು, ಜ್ಞಾನ ಮಾತ್ರ ಬೇರೆ ದೊಡ್ಡದಾಗಿರಬೇಕು. ಆ ಜ್ಞಾನ, ಈ ಸಿಂಪ್ಲಿಸಿಟಿ, ಈ ಮುಗ್ಧತೆ, ಇನ್ನೋಸೆನ್ಸ್, ಎರಡು ಸೇರಿಬಿಟ್ರೆ ಅದನ್ನು ಸಿದ್ಧಿ ಅಂತ ಕರೀತಾರೆ. ತುಂಬಾ ದೊಡ್ಡವನಾಗಿಬಿಡ್ತಾನೆ, ಆಗ ಬಾಲಕ ಇದ್ದಾಗಿರ್ತಾನೆ, ನಿರ್ಲಿಪ್ತ. ಬಾಲಕನಲ್ಲಿ ತಿಳುವಳಿಕೆ ಇಲ್ಲದ ನಿರ್ಲಿಪ್ತ, ಇವರು ತಿಳುವಳಿಕೆ ಇದ್ದು ನಿರ್ಲಿಪ್ತನಾದ್ದರಿಂದ ಆ ಹಂತಕ್ಕೆ ಹೋಗಬೇಕು. ನಗಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ ಕರೆದಿದೆ, ದೃಷ್ಟಾಂತದಲ್ಲಿ ಸರ್ವಸಾಮ್ಯ ಅಲ್ಲ, ಆ ಸಮಯ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಅಪೂರ್ವವಾದಂತಹ ತತ್ವವನ್ನು ತಿಳಿಸ್ತಾರೆ. ಆದ್ದರಿಂದನೇ ಈಗ ಸರ್ವಕರ್ಮ ಫಲತ್ಯಾಗ ಅನ್ನೋದು ಹಿಂದೆ ನಿನ್ನೆ ಹೇಳಿದ ಸರ್ವಕರ್ಮ ಫಲತ್ಯಾಗ ಅಲ್ಲ, ಹೈಯೆಸ್ಟ್ ಲೆವೆಲ್ ಕರ್ಮ ಫಲತ್ಯಾಗ. ರಾಘವೇಂದ್ರ ಸ್ವಾಮಿಗಳಿಗೆ ರಘುನಾಥ ರಾಯ, ತಂಜಾವೂರಿನ ರಾಜ ಅವನು, ಅವರು ತಮ್ಮ ಇಡೀ 12 ವರ್ಷಗಳ ಕಾಲದ ಬರಗಾಲದೊಳಗೆ ಇಡೀ ರಾಜ್ಯಕ್ಕೇನೆ ಅನ್ನ ಬಟ್ಟೆ ಕೊಟ್ಟವರು ರಾಯರಾಜ. ಭಾರಿ ಸಂತೋಷ ಆಯ್ತು ಅವನಿಗೆ, ತುಂಬಾ ಕೃತಜ್ಞತೆ ಬಂತು. ಬರಗಾಲ ಮುಗಿದೋಯ್ತು, ಸುಭಿಕ್ಷೆ ಬಂತು, ಅವರಿಗೆ ಕೃತಜ್ಞತೆಯಾಗಿ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ. ಆಗ ಅನರ್ಘ್ಯ ರತ್ನಹಾರವನ್ನು ತಂದು ಕೊಟ್ಟನು, ಅನರ್ಘ್ಯವಾದ ರತ್ನಹಾರ. ಅನರ್ಘ್ಯ ಅಂದ್ರೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಅರ್ಥ, ಅರ್ಘ ಅಂದ್ರೆ ಮೌಲ್ಯ, ಅನರ್ಘ್ಯ ಅಂದ್ರೆ ವ್ಯಾಲ್ಯುಲೆಸ್ ಅಲ್ಲ, ಇನ್ವ್ಯಾಲ್ಯೂಯಬಲ್ ಅಂತ ಅರ್ಥ. ಇನ್ವ್ಯಾಲ್ಯೂಯಬಲ್ ಆದ ರತ್ನಹಾರವನ್ನು ತಂದು ಕೊಟ್ಟುಬಿಟ್ಟೆ. ಅವ್ರೇನ್ ಮಾಡಿದ್ರು ನೋಡಿ ನೋಡಿದ್ರಲ್ಲಕ್ಕೆ, ಕೊಟ್ಟ ತಕ್ಷಣ ಅದು ಬೆಂಕಿಲಿ ಬಿಸಾಕ್ಬಿಟ್ಟು ನೋಡಿದ್ರೆ ಅಗ್ನಿಯಲ್ಲಿ ಹಾಕೇ ಬಿಟ್ರು. ಹೇಳ್ತಾರೆ, ಕ್ಷಿತಿಪನ ತಂದಿತ್ತ ರತನ ಮಾಲಿಕೆಯ ಹುತವಹ ಗುಣಿಸಿದ ಅತುಳ ಮಹಿಮನೇ ರಾಘವೇಂದ್ರ. ಜಗನ್ನಾಥದಾಸರು ಕೊಂಡಾಡ್ತಾರೆ, ಕ್ಷಿತಿಪನು ತಂದಿತ್ತ ರತನ ಮಾಲಿಕೆಯ, ರತ್ನದ ಮಾಲಿಕೆಯನ್ನು ಅವನು ಕೊಟ್ರೆ ಹಾಕಿದ್ದೇನು ಬೆಂಕಿಯಲ್ಲಿ ಹಾಕ್ಬೇಕು, ಲಾಕರ್ನಲ್ಲಿ ಹೇಳಲಿಲ್ಲ, ಬೆಂಕಿಯಲ್ಲಿ ಇಟ್ಬಿಟ್ರಂತ ಅಷ್ಟೇ. ಎಂತ ತ್ಯಾಗ ಲೆಕ್ಕ ಹಾಕಬೇಕು, ಅವನಿಗೆ ಆಶ್ಚರ್ಯ ಆಗೋಯ್ತು. ಅಂತ ರತ್ನಹಾರ, ನಾನು ಅತ್ಯಂತ ಅಮೂಲ್ಯವಾದ ರತ್ನಹಾರವನ್ನು ಕೊಟ್ಟೆ, ಏನು ಇವರು ಮಾಡಿದ ಕೆಲಸ, ಬೆಂಕಿಯಲ್ಲಿ ಬಿಸಾಕಿ ಬಿಟ್ರಲ್ಲ. ಸ್ವಲ್ಪ ದುಃಖನೇ ಆಯ್ತು ಅವನಿಗೆ, ಆ ಕ್ಷಣದ ದುಃಖನೇ ಆಯ್ತು. ಅದು ರಾಯರ್ ಎಂಥವ್ರು ಗೊತ್ತಿದ್ದು, ಸರ್ವಕರ್ಮ ಫಲತ್ಯಾಗಂ, ಯಾವುದು ಪ್ರತಿಫಲ ಕೊಡ, ನಾನನ್ನ ರಕ್ಷಣೆ ಮಾಡಿದ್ದು, ಅವ್ರೇನ್ ತಿಳ್ಕೊಂಡು ಬಿಸಾಕಿದ್ರೆ ತಿಳ್ಕೊಂಡ್ಬಿಟ್ಟ ಪಾಪ, ಬಿಸಾಕಲಿಲ್ಲ ರಾಯರು, ಅದು ಬದುಕಿದ್ದು ದೇವರಿಂದ. ಅಗ್ನಿಯೊಳಗೆ ಅಗ್ನಂತರ್ಗತ ಪರಶುರಾಮ ದೇವರಿದ್ದಾರೆ, ನಾಳೆ ಪರಶುರಾಮ ಜಯಂತಿ, ಈ ಮಧ್ಯೆ ಪರಶುರಾಮ ದೇವರಿದ್ದಾರೆ, ಅವರಿಗೆ ಅರ್ಪಣೆ ಮಾಡಿಬಿಟ್ರು, ಅವರು ಬಿಸಾಕಲಿಲ್ಲ, ಅರ್ಪಣೆ ಮಾಡಿದ್ರು. ತ್ಯಾಗ ಅಂದ್ರೆ ಇದು, ಅಂದ್ರೆ ಯಾವ ಲೆವೆಲ್ ತ್ಯಾಗ ಮಾಡ್ತಾರೆ ಲೆಕ್ಕ ಹಾಕಬೇಕು. ಹಾಗೇನಾಯ್ತು, ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವ, ಜ್ಞಾನಪೂರ್ವಕವಾದ ತ್ಯಾಗ ಇದು. ವಾದಿರಾಜ ಸ್ವಾಮಿಗಳಿಗೆ ಡೆಲ್ಲಿಯ ಸುಲ್ತಾನ ಆನೆಗಳ ಮೇಲೆ, ಒಂಟೆಗಳ ಮೇಲೆ ಚಿನ್ನದ ರಾಶಿಯನ್ನು ಹೊರಿಸಿ ಕಳಿಸ್ತಾರೆ. ಅವನ ಮಗನನ್ನು ಬದುಕಿಸಿದ್ರು ವಾದಿರಾಜ ಸ್ವಾಮಿಗಳನ್ನು ಕೃತಜ್ಞತೆಗೋಸ್ಕರ.